ಕ್ಕೆ ಕಾರಣರಾಗ್ತಾರಾದ್ದರಿಂದ ಲಕ್ಷ್ಮೀ ಉಪಾಸನೆಯ ದಾರಿ ಸುರಕ್ಷಿತವಾದದ್ದಲ್ಲ, ವಿಷ್ಣು ಉಪಾಸನೆಯಿಂದ ಮೋಕ್ಷ ಕಾಣೋದೇ ಅತ್ಯಂತ ಸುರಕ್ಷಿತವಾದ ದಾರಿ ಎಂಬುದನ್ನು ಆಚಾರ್ಯರು ತಿಳಿಸಿದರು. ಇದೆಲ್ಲ ನೋಡಿ ನಾವು ರಾಮಾಯಣ ನೋಡಿದ್ರೆ ಗೊತ್ತಾಗುತ್ತೆ. ಹನುಮಂತ ಇದ್ದಾನೆ, ರಾವಣ ಇದ್ದಾನೆ, ಇಬ್ಬರು ಕಥೆ ನೋಡಬೇಕು. ಹನುಮಂತ ಇದ್ದಾನೆ, ರಾವಣ ಇದ್ದಾನೆ. ಹನುಮಂತ ಯಾರು ಹಿಡಿದಿದ್ದು? ರಾಮದೇವರನ್ನು ಹಿಡಿತಾನೆ. ಹನುಮಂತ ರಾಮದೇವರನ್ನು ಹಿಡಿತಾನೆ. ರಾವಣ ಏನು ಮಾಡ್ತಾನೆ? ನನಗೆ ಲಕ್ಷ್ಮೀ ಬೇಕು ಅಂತ ಕಣ್ಣಾಗುತ್ತೆ. ಸೀತೆ ತನಗೆ ಬೇಕು ಅಂತ ಹೊರಟು. ಸೀತೆ ತನಗೆ ಬೇಕು, ತಮಾಷೆ. ಸೀತೆ ಬೇಕು, ರಾವಣ ಬೇಡ. ಅದು ರಾಮ ಬೇಡ ಜೊತೆಗೆ, ಅದು ವೆರಿ ಇಂಪಾರ್ಟೆಂಟ್. ಅದು ರಾಮ ಬೇಡ. ಅದು ರಾಮ ಏನಾಗಬೇಕು? ದೂರ ಹೋಗ್ಬೇಕು ಒಂದ್ ಕಡೆಗೆ. ಮಾರೀಚ, ನೀನು ಹೋಗು, ಜಿಂಕೆಯ ರೂಪದಲ್ಲಿ ಓಡಾಡಿಬಿಡು, ಬಂಗಾರ ಜಿಂಕೆಯಲ್ಲಿ ಓಡಾಡಿಬಿಡು. ಆಗ ಸೀತೆ ಕೇಳ್ತಾಳೆ, ನೀನು ದೂರ ಓಡಿಬಿಡು, ರಾಮ ದೂರ ಹೋಗ್ತಾನೆ, ಆಗ ಸೀತೆ ಕರ್ಕೊಂಡು ಬರ್ತೇನೆ. ಅಂದ್ರೆ ರಾಮನನ್ನು ಬಿಟ್ಟ ಸೀತೆ ರಾವಣನಿಗೆ ಬೇಕು, ರಾಮನನ್ನು ಬಿಟ್ಟ ಸೀತೆ ರಾವಣನಿಗೆ ಬೇಕು. ಹನುಮಂತನಿಗೆ ಆಗಲ್ಲ, ರಾಮ ಬೇಕು. ರಾಮ ಬೇಕು ಅಂತ ರಾಮ ಹೇಳಿದ ಕೆಲಸ ಸೀತೆ ಬೇಕಷ್ಟೇ. ಪ್ರಧಾನ ರಾಮ ಹೊರತು ಸೀತೆ ಅಲ್ಲ. ರಾವಣನಿಗೆ ರಾಮ ಅಲ್ಲ, ಸೀತೆನೇ ಬೇಕು. ಈ ಮಾತು ಅರ್ಥ ಮಾಡಿಕೊಂಡ್ರೆ 12ನೇ ಅಧ್ಯಾಯ ಅಂದ್ರೆ ಒಂದೇ, ರಾವಣನ ಕಥೆ ಅಂದ್ರೆ ಒಂದೇ. ರಾವಣನ ಕಥೆಯೊಳಗೆ ಅವರು ಮಾಡಿದ ಕೆಲಸ ನೇರವಾಗಿ ಸೀತೆಯನ್ನು ಹತ್ರ ಹೊರಳಕ್ಕೆ ಹೊರಟ, ರಾಮನನ್ನು ದೂರ ಕಳಿಸಿ ಹೋಗಲಿಕ್ಕೆ ಅಂತ ಹೊರಟ. ಅಷ್ಟೇ ಅಲ್ಲ, ತಾನು ಮೋಸದ ರೀತಿಯಲ್ಲೂ ಹೊರಟ, ಸೀತೆಯನ್ನು ಪಡೀಲಿಕ್ಕೆ ಅಂತ ಹೊರಟ. ಅದಕ್ಕೆ ಆಚಾರ್ಯ ಹೇಳಿದ್ರು, ಉಪಾಸನೆ ಮಾಡಿದ್ರೆ ಆ ರೀತಿ ಶಾಪ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅವ್ರು ಹಾಗೆ ಮಾಡಿದ್ರು. ತಮ್ಮ ಹಾಗೆಯೇ ಬಿಟ್ರು. ಅಲ್ಲಿ ಇಟ್ಟಿದ್ದಾರನ್ನ ತಮ್ಮ ಇಮೇಜ್, ಒಂದು ಆಕೃತಿಯನ್ನ ಇಟ್ಟು. ರಾವಣ ಬಂದ, ಅಪಹರಣ ಮಾಡ್ದ. ಸೀತಾದೇವ ಹೇಳ್ತಾರೆ, ನೋಡು ರಾವಣ, ನೀನು ನನ್ನನ್ನ ಅಪಹರಣ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀಯಲ್ಲ, ಎಂತ ಪ್ರಯತ್ನ ಗೊತ್ತೇನಿದು? ಬಟ್ಟೆಯೊಳಗೆ ಬೆಂಕಿ ಒಳ್ಳೆ ಪ್ರಯತ್ನ ಅಂತ ಹೇಳ್ತಾರೆ. ಬಟ್ಟೆಯೊಳಗೆ ಬೆಂಕಿ ಪ್ಯಾಕ್ ಮಾಡ್ಕೊಂಡ್ರೆ ಹೇಗಿರುತ್ತೆ? ಲೆಕ್ಕ ಹಾಗೆ ಸುಟ್ಟು ಹೋಗ್ತಾನೆ ಇರುತ್ತೆ. ಹಾಗೆ ಬಟ್ಟೆಯೊಳಗೆ ಬೆಂಕಿ ಇಲ್ಲಕ್ಕಾಗತ್ತಾ? ಬರೀ ಕೈಯಿಂದ ಮಂದರ ಪರ್ವತ ತಿರುಗಿಸಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನೋಡು, ನೀನು ಬದುಕಲಾರೇ ಹಾಗೆ ಹೇಳ್ಬಿಡ, ಶಾಪ ಕೊಟ್ಟಿದ್ದಾಗಲೇ ಸರ್ವನಾಶವನ್ನು ಅಂತ ಎಚ್ಚರಿಕೆ ಅಂತ ಹೇಳಿದ್ದ. ಅಂದ್ರೆ ತನ್ನನ್ನು, ರಾಮನನ್ನು ಬಿಟ್ಟು ತನ್ನ ಹತ್ತಿರ ಬಂದಿದ್ದಕ್ಕೆ ರಾವಣನಿಗೆ ಸೀತಾದೇವಿ ಅನುಗ್ರಹ ಮಾಡಲಿಲ್ಲ, ಪರಮ ಆಗ್ರಹವನ್ನೇ ಮಾಡ್ತಾರೆ ಹೊರತು ಬೇರೆ ಅಲ್ಲ. ರಾವಣ ಕೇಳಲಿಲ್ಲ, ಮುಂದೆ ಕಥೆ ನಮಗೆ ಗೊತ್ತು. ಸರ್ವನಾಶವನ್ನು ಸೀತಾದೇವಿ ಮತ್ತೆ ಸುಮ್ಮನೆ ವಾಪಸ್ ಬರಲಿಲ್ಲ, ಸೀತಾಕತಿ ಸುಮ್ಮನೆ ವಾಪಸ್ ಹೋಗಲಿಲ್ಲ. ರಾವಣನ ಸರ್ವಸ್ವ ನಾಶವಾದ ಮೇಲೆ ವಾಪಸ್ ಹೊರಟಿದ್ದೆ ಹೊರತು ಅಲ್ಲಿವರೆಗೂ ಹೋಗಲಿಲ್ಲ. ಈ ಮಾತು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬರೀ ಸೀತೆಯ ಆರಾಧನೆ ಅನ್ನೋದು ಅವ್ಯಕ್ತಾಹಿ ಗತಿರ್ ದುಃಖಂ ದೇಹವದ್ಭಿರವಾಗ್ತತೆ, ಅತ್ಯಂತ ದುಃಖಕ್ಕೆ ಕಾರಣ ಹೊರತು ಸುಖಕ್ಕೆ ಕಾರಣ ಅಲ್ಲ. ಆದ್ರೆ ಹನುಮಂತ ಏನು ಮಾಡಿದ? ರಾವಣನ್ನು ಹಿಡಿದ. ರಾಮಾಯಣ ಸರಿಯಾಗಿ ಓದಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಸೀತಾದೇವಿ ಹತ್ರ ರಾವಣ ಹೇಗೆ ಬಂದ ಅಂದ್ರೆ ರಾಮಾಯಣ ಹೇಳುತ್ತದೆ, ಭಿಕ್ಷುರೂಪಂ ಪರಿಗೃಹ್ಯ, ಸನ್ಯಾಸಿ ವೇಷ ಹಾಕೊಂಡು ಬಂದಂತ. ಸೀತೆ ಹತ್ರ ರಾವಣ ಹೇಗೆ ಬಂದ ಅಂದ್ರೆ ಸನ್ಯಾಸಿ ವೇಷ ಹಾಕೊಂಡು ಬಂದ. ಅವನಿಗೆ ರಾಮ ಬೇಡ, ಸೀತೆ ಬೇಕು. ಸೀತೆಗಾಗಿ ಸನ್ಯಾಸ, ಹೆಚ್ಚು ಪಾಪುಲರ್ ಸನ್ಯಾಸ ಅದೇನೆ. ಸೀತೆ ಅಂದ್ರೆ ಲಕ್ಷ್ಮಿ, ಸಂಪತ್ತಿಗೋಸ್ಕರ ಸನ್ಯಾಸ. ಗೊತ್ತಾರು, ಬಹಳ ಸುಲಭ, ಅತ್ಯಂತ ಸುಲಭವಾಗಿ ಶ್ರೀಮಂತರಾಗಬೇಕು ಅಂದ್ರೆ ಸ್ವಾಮಿಗಳಾಗಿಬಿಟ್ಟಾಗಿರುತ್ತೆ. ಈಗ ಏನು ಕೆಲಸವೂ ಏನು ಮಾಡಬೇಕಾಗಿಲ್ಲ, ಪಾದ ಪೂಜೆ ಮಾಡಿ ದುಡ್ಡು ಸಿಗಬೇಕು ಅಂದ್ರೆ ಅದೊಂದೇ ಪೋಸ್ಟ್, ಇನ್ಯಾವ ಪೋಸ್ಟ್ಗೂ ಆ ಬೆನಿಫಿಟ್ ಇಲ್ಲ, ಅದು ಒಂದೇ. ಇದು ಅವರಿಗೆ ವೇಷಕ್ಕೇನೆ ಅಷ್ಟು ಮಹತ್ವವು. ಅದಕ್ಕೆ ಇವತ್ತು ನೂರಾರು ಉತ್ತರ ಭಾರತಕ್ಕೆ ಹೋಗ್ಬೇಕು, ನೀವೀಗ ಸಾರಿಯುದ್ದಕ್ಕೂ ಸಾಬಳು ಕೂತ್ಬಿಟ್ಟಿರ್ತಾರೆ. ಕಾವ್ಯ ಜಾತಿಗಳು ಅಷ್ಟೇ, ಏನಿಲ್ಲ ಬಾಯಿಲಿ ಬೇಡಿ, ಅದು ಬೇರೆ ಜೊತೆಗೆ. ಯಾಕೆಂದ್ರೆ ಸಾಗುಳಿ ದೋಷ ಇಲ್ಲ, ಅದಿದೊಂದು ನೋಟ್ ಒಂದು ಕೊನೆಗೆ. ಸನ್ಯಾಸಿ ಎಲ್ಲ ಬಿಟ್ಟವರಾದ್ರಿಂದ ಅದು ಪರವಾಗಿಲ್ಲ ಇಲ್ಲ. ಆ ತರ ನಮ್ಮಲ್ಲಿ ಕಡಿಮೆ, ಉತ್ತರ ಭಾರತ ಬರೀ ಹತ್ತವರೇ ತುಂಬಿಟ್ಬಿಡ್ತಾರೆ, ಕೊಡದವರು ಶಾಪ ಹಾಕದಿದ್ದು ಬಿಟ್ಟಿರ್ತಾರೆ. ಅವರೆಲ್ಲ ಮಾಡಿ ಮೈಗಳ್ರು, ಶುದ್ಧ ಮೈಗಳ್ರು, ದುಡ್ಡು ತಿನ್ನಕ್ಕೆ ಸಾಧ್ಯ ಇಲ್ಲ, ಕೂತಲ್ಲೇ ದುಡ್ಡು ಬಿಡಬೇಕು ಅಂತ ಮಾಡೋ ಕೆಲಸ. ಅದು ಫಸ್ಟ್ ಅನ್ನ ಆಂಜಿ ಹಾಕೊಟ್ಟ, ಅದಕ್ಕೆ ಶುರು ಮಾಡಿದವನು ಅಂತ ಕೇಳಿದ್ರೆ ಹರಿಕಾರ. ಈ ಮಾ ಕಪಟ ಸನ್ಯಾಸಿ ಹರಿಕಾರ ರಾವಣ ಫಸ್ಟ್ ಕೋಟ ಸನ್ಯಾಸಿ ಅವನೇನು. ಅವತ್ತರಿಂದ ಅದು ವಿಂಗೆ ಶುರುವಾಗಿಬಿಡ್ತು, ಒಂದು ಸಪರೇಟ್ ಬ್ರಾಂಚ್ ಶುರುವಾಯಿತು ಅದು ನಡೆದವರಿಗೆ. ಆದರೆ ಹನುಮಂತ ರಾಮದೇವರ ಹೊರಟನಲ್ಲ, ಹೇಗೆ ಹೊರಟ ಗೊತ್ತೇನು? ಆಶ್ಚರ್ಯ, ರಾಮಾಯಣ ನೋಡಿಲ್ಲ ಬಹಳ ಜನ. ಭಿಕ್ಷುರೂಪಂ ಪರಿಗೃಹ್ಯ, ಸನ್ಯಾಸಿ ವೇಷ ಹಾಕೊಂಡೆ ಹೋಗೋದು. ಸೀತೆ ಹತ್ತಿರ ರಾವಣ ಸನ್ಯಾಸಿ ವೇಷದಲ್ಲೇ ಬಂದ, ರಾಮನ ಹತ್ರ ಹನುಮಂತ ಸನ್ಯಾಸಿ ವೇಷದಲ್ಲೇ ಬಂದ. ಅಂದ್ರೆ ಸೀತೆಯ ರಾವಣನ ಸನ್ಯಾಸ ಸೀತೆಗಾಗಿ ಸಂಪತ್ತಿಗಾಗಿ, ಹನುಮಂತನ ಸನ್ಯಾಸ ರಾಮನಿಗಾಗಿ ದೇವರಿಗಾಗಿ. ಅದಕ್ಕೆ ಪರಿಶುದ್ಧ ಸನ್ಯಾಸ, ಪರಿಶುದ್ಧ ಸನ್ಯಾಸ ಹನುಮಂತನದು, ಅತ್ಯಂತ ಅಶುದ್ಧ ಸನ್ಯಾಸ ರಾವಣನದು. ಇವತ್ತು ಹೇಳಲಿಲ್ಲ ಕನಕದಾಸರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಇವತ್ತು 99% ಜನ ತಮ್ಮ ಜೀವನದ ಸುವ್ಯವಸ್ಥೆಗೋಸ್ಕರ ಮಾಡ್ತಕ್ಕಂಥ ಕೆಲಸ ಇಂಥ ಎಲ್ಲರೂ ಸೇರ್ಕೊಂಡು ಹೋಗಿಬಿಟ್ಟಿದೆ. ಅಂದ್ರೆ ಎಷ್ಟೋ ಜನ ಹೇಳ್ತಾರೆ ದೇವರದಲ್ಲಿ ಮೋಸ ಮಾಡ್ತಾರ ಅಂದ್ರೆ, ದೇವರದ್ರಲ್ಲೇ ಜಾಸ್ತಿ ಮೋಸ ಮಾಡ್ತಾರೆ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಬೇರೆದ್ರಲ್ಲಿ ಮೋಸ ಮಾಡಿದ್ರೆ ಡೌಟ್ ಮಾಡ್ತಾರೆ, ದೇವರದಲ್ಲಿ ಮೋಸ ಮಾಡಿದ್ರೆ ಮೋಸದ ಎತ್ತರ ಇರೋದಿಲ್ಲ. ಆ ಥರ ಅದು ಸರ್ಕಾರಿ ಕಚೇರಿ ಲಂಚ ತಗೊಂಡ್ರೆ ಹೇಗೋ, ಹಾಕಿ ಎಲ್ಲಿ ಲಂಚದ ಹೆಸರಿರಬಾರ್ದು ಅಲ್ಲೇ ಲಂಚ ತಗೊಂಡ್ರೆ ಹೇಗೋ ಹಾಗೆ ಮಾಡ್ತಾರೆ. ಅದೇನು ಆಶ್ಚರ್ಯ ಅಲ್ಲ, ಹುಷಾರಾಗಿರಿ ಅಂತ ಹೇಳ್ತಾರೆ. ಈಗ ಗಮನಿಸ್ಬೇಕು ನಾವಾಗ ಆ ರೀತಿ ಹೋಗಿದ್ದಕ್ಕೆ ಏನಾಯ್ತು ರಾವಣನಿಗೆ? ಮೋಕ್ಷ ಸಿಗಲಿಲ್ಲ ಅಲ್ಲ, ಸೀತೆ ಸಿಗಲಿಲ್ಲ ಅಲ್ಲ, ಏನೂ ಸಿಗಲಿಲ್ಲ, ಸರ್ವನಾಶವಾಯಿತು ಅವನಿಗೆ. ಇದ್ದವದ ಎಲ್ಲವನ್ನು ಕಳ್ಕೊಂಡು ಅನಾಥನಾಗಿ ಸಾಯ್ತಾನೆ ಕೊನೆಗೆ, ಎಲ್ಲವನ್ನು ಕಳ್ಕೊಂಡು ಸತ್ತೋಗಿ ಬಿಡ್ತಾನೆ. ಆದ್ರೆ ಹನುಮಂತ ರಾಮನ ಹತ್ರ ಹೋದನಲ್ಲ, ಏನು ಸಾಹಸ! ರಾವಣನಿಗೆ ಸಮುದ್ರದ ಆಚೆಗೆ ಪುಷ್ಪಕ ಬೇಕಾಗ್ತಿತ್ತು, ಹನುಮಂತ ಹಾಗೆ ಹಾರಿಬಿಡ್ತಾರೆ. ಎಂತ ಹನುಮಂತ! ದೇವರು ನಂಬಿದವರಿಗೆ ಏನು ವೆಸ್ಟರ್ನಲ್ಲಿ ಏನು ಬೇಕಿಲ್ಲ, ಸ್ವರೂಪ ಶಕ್ತಿ ಜಾಸ್ತಿ ಕೊಡ್ತಾನಂತೆ ಪರಮಾತ್ಮ. ಎಷ್ಟೆಷ್ಟು ವಿಘ್ನ ಬಂತು, ಲೀಲಾಜಾಲವಾಗಿ ಗೆಲ್ತಾನೆ ಹನುಮಂತ. ಹನುಮಂತ ಅಭಿನಂದನೆ ಮಾಡದ ಅಲ್ಲ, ಹನುಮಂತನಂತೆ ಮಾಡಲಿಕ್ಕೆ ಯಾರೂ ಆಗಲಿಲ್ಲ ಅಂತ ಸಾಹಸವನ್ನು ಹನುಮಂತ ಮಾಡ್ತಾನೆ. ರಾಮದೇವರ ಹತ್ರ ಬರ್ತಾನೆ, ಆ ಚೂಡಾಮಣಿ ತಗೋತಾನೆ, ತನಗೆ ಅಂತಲ್ಲ ರಾಮನ ಪಾದದಲ್ಲಿ ಇಡ್ತಾರೆ ತಾನೆ. ನೋಡಿ, ಹನುಮಂತನ ಜೀವನ ರೀತಿನೇ ಬೇರೆ. ಸೀತೆಯ ಚೂಡಾಮಣಿ ತಾನೇ ತೆಗೆದುಕೊಡ್ತಾಳೆ ಸೀತೆ, ಅಂತಂದು ಹನುಮಂತ ರಾಮನ ಪಾದದಲ್ಲಿ ಇಡ್ತಾನೆ. ಸೀತೆನೇ ತನಗಬೇಕು ಅಂತಕ್ಕಂತಹ ಈ ರಾವಣ ಎಲ್ಲಿ, ಸೀತೆಯ ಚೂಡಾಮಣಿಯು ರಾಮನ ಪಾದ ಸೇರಬೇಕು ಅಂತಕ್ಕಂತಹ ಹನುಮಂತ ಎಲ್ಲಿ, ಎಲ್ಲ ನಡೆದದು. ಕೊನೆಗೆ ರಾವಣನಿಗೆ ರಾಮನೂ ಸಿಗಲಿಲ್ಲ, ಸೀತೆಯೂ ಸಿಗಲಿಲ್ಲ, ಇದ್ದದ್ದು ಉಳಿಲಿಲ್ಲ, ಎಲ್ಲ ಹೋಯ್ತು. ಅದೇ ಹನುಮಂತನಿಗೆ ಏನಾಯ್ತು ಅಂತ ರಾಮಾಯಣ ಹೇಳುತ್ತೆ. ಎಲ್ಲ ರಾಮಾಯಣದ ಪಟ್ಟಾಭಿಷೇಕವಾಯ್ತು, ರಾಮದೇವರು ಪಟ್ಟಾಭಿಷಿಕ್ತರಾಗ್ತಾ ಇದ್ದಾರೆ, ತುಂಬಿದ ಸಭೆ, ಎಲ್ಲರಿಗೂ ರಾಮದೇವರು ಅನುಗ್ರಹ ಮಾಡ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. ನೋಡಿ, ನೀವೆಲ್ಲ ನನ್ನ ಸೇವೆ ಮಾಡಿದ್ದೀರಿ, ನಿಮ್ಮ ಸೇವೆಗೆ ಪ್ರತಿಫಲವಾಗಿ ನಾನು ಮೋಕ್ಷ ಕೊಟ್ರೆ ಮುಗಿದೋಯ್ತು, ನಿಮ್ಮೆಲ್ಲರ ಋಣ ತೀರದಂತೆ ಲೆಕ್ಕ. ರಾಮನಿ ಋಣ ಎಲ್ಲಿದೆ ಈ ಮಧ್ಯೆ ಪರಮಾತ್ಮನಿಗೆ? ಲೋಕದೃಷ್ಟಿಯಲ್ಲಿ ಅಷ್ಟೇ, ಇವ್ರ ಋಣ ತೀರದಂತೆ ಲೆಕ್ಕ. ಆದ್ರೆ ಹನುಮಂತ ಇದ್ದಾರಲ್ಲ, ಇವರಿಗೆ ಮಾತ್ರ ಏನು ಕೊಟ್ಟರೂ ಸಾಲದು ಅಂತ ಹೇಳಿದ್ದ. ನೋಡಿ, ಹಿಂದೆ ಸನ್ಯಾಸಕ್ಕೆ ರಾಮ ಕೊಟ್ಟ ಅನುಗ್ರಹ ಪ್ರತಿಫಲ ಅದು, ಏನು ಕೊಟ್ಟರು ಸಾರ. ಅದಕ್ಕೆ ಅದನ್ನು ಕೊಡೋದಿಲ್ಲ, ನಾನು ಸಹಭೋಗವನ್ನು ಕೊಡ್ತೇನೆ, ಹನುಮಂತನಿಗೆ ಸಹಭೋಗವನ್ನು ಕೊಡ್ತೇನೆ, ಬ್ರಹ್ಮ ಪದವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹನುಮಂತನ ಕೀರ್ತಿ ಬ್ರಹ್ಮ ಪದವಿಯನ್ನ ಪಡಿತಕ್ಕಂತ ಸಾಧನೆಯಾಯಿತು. ಕೊನೆಗೆ ರಾಮದೇವರು ಹೇಳಿದ್ರು, ಹನುಮಂತ ನಿಂಗೇನ್ ಬೇಕು ಕೇಳ್ಕೊಳಪ್ಪ. ಆಗ ಹನುಮಂತ ಕೇಳಿದ್ದು ವಿಶ್ವಖ್ಯಾತಿಯ ವರ ಅದು, ಜಗತ್ತಿನ ಇತಿಹಾಸದಲ್ಲಿ ಹನುಮಂತ ಕೇಳಿದಂತೆ ಯಾರೂ ಕೇಳಲಿಲ್ಲ. ಮತ್ತೆ ಹನುಮಂತ ಒಂದೇ ಕೇಳಿತ್ತು, ಪ್ರವರ್ತತಾಂ ಭಕ್ತಿ ರಣಂ ಕ್ಷಣೇ ಕ್ಷಣೇ ತ್ವೀಶ ಮೇಹಾಸ ವಿವರ್ಜಿತ ಸದಾ, ಕ್ಷಣ ಕ್ಷಣದಲ್ಲೂ ನಿನ್ನಲ್ಲಿ ನನಗೆ ಭಕ್ತಿ ಹೆಚ್ಚಬೇಕು ರಾಮ, ಹಾಗೆ ಮಾಡು ಅಂತ ಕೇಳಿದ್ರೆ. ಮುಂದಿನ ಕಥೆ ನಾವು ಕೇಳಿಲ್ಲ. ಆಗ ರಾಮದೇವರು ಭಲೆ ಹನುಮಂತ ಅಂತ ಹೇಳಿಬಿಟ್ಟು, ನೋಡು ಸೀತಾ, ನನಗಂತೂ ಹನುಮಂತ ಭಾರಿ ಪ್ರಿಯ, ನನಗೆ ಹನುಮಂತ ಭಾರಿ ಪ್ರಿಯ, ನಿನಗೆ ಯಾರು ಭಾರಿ ಪ್ರಿಯ ನಾನು ನೋಡ್ಬೇಕಿ, ಜಗತ್ತಿಗೆ ಗೊತ್ತಾಗುತ್ತೆ. ಅದು ಬಾಯ್ಬಿಟ್ಟು ಹೇಳಿದ್ರೆ ಉಳಿದ್ರೆ ಬೇಜಾರಾಗತ್ತೆ, ಬಾಯ್ಬಿಟ್ಟು ಹೇಳ್ಬಿಟ್ರೆ ಉಳಿದ್ರೆ ಬೇಜಾರಾಗತ್ತೆ, ಬಾಯ್ಬಿಟ್ಟು ಹೇಳ್ಬೇಡ. ಇಗೋ ಅದು ರತ್ನಹಾರ ಕೊಡ್ತೇನೆ ತಗೋ, ಅತ್ಯಂತ ಪ್ರಿಯನಾದ ಭಕ್ತ ನಿನಗೆ ಯಾರು ಅಂತ ಅನಿಸುತ್ತಲ್ಲ ಅವನ ಪಳ್ಳಿಗೆ ಕಟ್ಟಿಬಿಡು ಅಂತ ಹೇಳಿದ್ರು. ರಾಮದೇವರು ಎಷ್ಟು ಅನುಗ್ರಹ ವಿಶಿಷ್ಟವಾದಂತ ಕಲೆಯಿಂದ ತಿಳಿಸ್ತಾ ಇದ್ದ. ರಾಜ್ಯಾಭಿಷೇಕೆ ಅವಚಿತೇತ್ರ ತೀತಾ ಪ್ರೇಷ್ಠಾಯ ರಸ್ತಾಂ ಭಜತಾಂ ಜಚೇತಿ ರಾಮಸ್ಯ ವಾಣ್ಯ ಮಣಿಮಂಜು ವಾಲ ವ್ಯಾಜೇನ ದೀರ್ಘಾಂ ಕರುಣಾಂಬ ಬಂಧ. ಸೀತಾದೇವಿ ಕೈಲಿ ಹಿಡ್ಕೊಂಡಿದ್ದಾರೆ, ಅಷ್ಟು ಜನ ಕೋಟಿ ಕೋಟಿ ಕಪಿಗಳಿದ್ದಾರೆ, ಒಬ್ಬಿಬ್ಬರಿಲ್ಲ, ಮೂರಾಕ್ ಜನದಲ್ಲಿ ಪಟ್ಟರಂಕಲ್ಲ ಹನುಮಂತನ, ಮತ್ತೆ ಕೋಟಿ ಕೋಟಿ ಜನಗಳಿದ್ದಾರೆ ಕಪಿಗಳಲ್ಲಿ. ಆಗ ಸೀತಾದೇವಿ ಹನುಮಂತನನ್ನು ಕರೆದು ಹನುಮಂತನ ಕಂಠದಲ್ಲಿ ಮಾಲೆ ಕಟ್ಟಿಬಿಟ್ಟಿರಂತದನ್ನ. ಎಂತ ಆಶ್ಚರ್ಯ ಇದು! ಇಡೀ 12ನೇ ಅಧ್ಯಾಯ ಗೀತೆಯ ಸಾರಾಂಶ ಅದು. ಒಂದು ಯಾರು ನನ್ನ ಆರಾಧನೆ ಮಾಡ್ತಾರೋ, ಲಕ್ಷ್ಮಿಯರ ಅನುಗ್ರಹ ತಾನು ಮಾಡೇ ಮಾಡ್ತಾಳೆ, ಅದು ಗ್ಯಾರಂಟಿ. ವಿಷ್ಣುವಿನ ಭಕ್ತರಿಗೆ ಲಕ್ಷ್ಮಿ ಅನುಗ್ರಹ ತಾನಾಗೆ ಮಾಡ್ತಾಳೆ, ವಿಶೇಷ. ಲಕ್ಷ್ಮಿ ಅಷ್ಟೇನೆ ಆರಾಧನೆ ಮಾಡಿದವರಿಗೆ, ವಿಷ್ಣು ಅಂತೂ ಹೆಸರಿಲ್ಲ, ಲಕ್ಷ್ಮಿಯೂ ಶಾಪ ಕೊಡ್ತಾರೆ, ಸರ್ವನಾಶವಾಗ್ತದೆ. ರಾಮಾಯಣದ ಕಥೆಯನ್ನೇ ನಮ್ಮ ಮುಂದೆ ಇಟ್ಟಂತ ಅಧ್ಯಾಯ ಇದು. ಒಂದು ಅದಕ್ಕೆ ಹೇಳ್ತಾರೆ, ಗೀತಾ ಅಂಬೋದು ದರ್ಶನ, ರಾಮಾಯಣಾದಿಗಳು ನಿದರ್ಶನ. ಅದಕ್ಕೆ ಇದು ದರ್ಶನ, ಅದು ನಿದರ್ಶನ, ಎಕ್ಸಾಂಪಲ್ ಅಂತ. ಇದು ಥಿಯರಿ, ಅದು ಪ್ರಾಕ್ಟಿಕಲ್. ರಾವಣ ಮಾಡಿದ ತಪ್ಪನ್ನು ಮಾಡಬಾರದು ಅಂತ ರಾಮಾಯಣ ಹೇಳಿದ್ರೆ ಅದನ್ನೇ ಪ್ರಾಕ್ಟೀಸ್ ಮಾಡಿಕೊಂಡು ಜನಗಳ ವೈಶಿಷ್ಟ್ಯ ಆಯಿತು. ಎಷ್ಟು ಜನ ಸಿಗ್ತಾರಂತವರು, ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಏನು ಮಾತು, ಎದ್ರೆ ಕೂತರೆ ನಿಂತರೆ ದನಕ್ಕೋಸ್ಕರ ವರ್ಷ ಪ್ರಾಣ ಬಿಡ್ತಾರೆ. ತಗೊಂಡು ಮುಂದೆ ಏನು ಮಾಡ್ತೀಯ ಅದರ ಹೋಗ್ಲಿ ನೀನೀಗ? ಏನಿಲ್ಲ, ದನ ತಿಲ್ಲಕ್ಕಂತ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಬಿಡ, ನೋಡ್ ತಿಂಬೋರು ಯಾರು ಸಿಕ್ಕಿಲ್ಲ, ಸಿಕ್ಕರೆ ಕತ್ತೆ ಅಂತಾರೆ ಅಷ್ಟೇ, ಬೇರೆ ಇನ್ನೇನಲ್ಲ. ನೋಡ್ ತಿಂದ್ರೆ ಐ ಕ್ಲಾಸ್ ಕತ್ತೆ ಆಗ್ತಾನೆ ಅಷ್ಟೇ. ನೋಡ್ ತಿಂದ್ರೆ ಕತ್ತೆ ಆದ್ರೆ ತಿಳ್ಕೊಳ್ಳೋದು ಉಪಯೋಗಿಸ್ತಾ ಹೋದ್ರೆ ಕತ್ತೆ ಇನ್ನೇನು ಬೇರೆ ಅಲ್ಲ. ಅವನು ಜನ ಗೊತ್ತಿಲ್ಲ ಅಷ್ಟೇ, ತಿನ್ನು ನೋಡ್ ತಿನ್ಲಕ್ ಬರೋದಿಲ್ಲ. ಆದ್ರೆ ಭಗವಂತನ ಆರಾಧನೆ ಮಾಡಿ ಎಷ್ಟು ಅನುಗ್ರಹ ಆಗ್ತದೆ ಅಂತ ಹೇಳಿದ್ದಾರೆ. ನಮ್ಗೆ ಅರ್ಥವಾದರೆ ಸೀತೆಗೋಸ್ಕರ ರಾವಣ ಪ್ರಯತ್ನ ಪಡೋದು ಒಂದೇ, ಏ ಕೇಳಿ ದುಡ್ಡು ದುಡ್ಡು ದುಡ್ಡು. ಎಷ್ಟೋ ಜನ ನೋಡಿದ್ದೇನೆ, ಭಾರಿ ಒಳ್ಳೆ ವಂಶದಲ್ಲಿ ಹುಟ್ಟಿದವರು ಪಾಪ, ಶ್ರೇಷ್ಠ ವ್ಯಕ್ತಿಗಳು, ಅವ್ರ ತಂದೆ ತಾಯಿಗಳು ಲೋಕವಿಖ್ಯಾತರಾಗಿರ್ತಾರ. ಪಾಪ, ಮಗ ಹೆಂಡದ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಥವಾ ಬುಟ್ ಪಾಲಿಶ್ ಬಟಾ ಶೂ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಹೆಂಡದ ಅಂಗಡಿ ಕೆಲಸ ಮಾಡ್ತೀಯಲ್ಲ ಅಂತ ಕೇಳಿದ್ರೆ ಸಂಬಳ ನೀವು ಕೊಡ್ತೀರೇನ್ರಿ ಅಂತ ಕೇಳ್ತಾರೆ. ಅಂದ್ರೆ ಸಂಬಳ ದೊಡ್ಡದಾಯ್ತೆ ಹೊರತು ಇವ್ರಿಗೆ ಸಂಸ್ಕೃತಿ ದೊಡ್ಡದಾಗ್ಲಿಲ್ಲ ಅಲ್ಲ. ಹಾಗಿದ್ರೆ ಬೇಕೇ ಆಗಿದ್ರೆ ಅದನ್ನು ಎಷ್ಟು ಜನಕ್ಕೆ ತೊಂದರೆ ಆಗ್ಬೋದು ಯೋಚನೆ ಮಾಡಿ. ಅದರಿಂದ ಸರ್ವನಾಶವಾಗ್ಲಿಕ್ಕಿಲ್ಲವೋ, ಅದರಿಂದ ಯೋಚನೆ ಮಾಡೋದಿಲ್ಲ ಮನುಷ್ಯ. ಇವತ್ತು ಹಣ ಬೇಕು, ಯಾರು ಬೇಡ ಅಂಬೋದಿಲ್ಲ ಅಂತ ಹೇಳಿ ಯಾವ್ದೋ ತಗೊಳಕ್ಕಾಗ್ತದ? ಸಾತ್ವಿಕ ಸಂಪಾದನೆ ಆಗಬೇಕು. ಊಟ ಬೇಕು ಅಂತೇಳಿ ಮಣ್ಣು ತಿನ್ಲಕ್ಕಾಗ್ತದ? ಊಟನೇ ಮಾಡಬೇಕು. ಆಹಾರ ಜೀರ್ಣಾಗ ಪದಾರ್ಥ ಹೇಗೆ ತಿಂತೇವೋ ನಮಗೆ ದಕ್ಕತಕ್ಕಂತ ಸಂಪಾದನೆ ಆಗಬೇಕೇ ಹೊರತು ನಾಶವಾದ ಸಂಪಾದನೆ ಆಗಬಾರದು ಅಂತ ಮಾರ್ಮಿಕ ತತ್ವವನ್ನು ಉಪದೇಶ ಮಾಡತಕ್ಕಂತ ಅಧ್ಯಾಯ 12ನೇ ಅಧ್ಯಾಯ. ಅದಕ್ಕೆ ಭಕ್ತಿ ಯೋಗ ಅಂತ ಕರೆದಿದ್ದ. ರಾಮ ಹನುಮಂತನದು ಭಕ್ತಿ, ಅದಕ್ಕೆ ಭಕ್ತಿ ಯೋಗ. ಹನುಮಂತನ ಆದರ್ಶ ನಮಗಿರಬೇಕೆ ಹೊರತು ರಾವಣನ ಆದರ್ಶ ಅಲ್ಲ ಅಂತ ಹೇಳೋದಕ್ಕೋಸ್ಕರ ಭಕ್ತಿ ಯೋಗ. ರಾವಣನ ಹೆಸರಿಗೆ ಭಕ್ತಿ, ನಿಜವಾಗ್ಲೂ ಭಕ್ತಿ ಅಲ್ಲ, ಅದು ರಾಮನ ದ್ವೇಷ. ರಾಮನ ದ್ವೇಷದ ಫಲ ಸರ್ವನಾಶಕ್ಕೆ ನಾಂದಿ ಹಾಡಿಕೊಂಡ ರಾವಣ. ಆದ್ರಿಂದನೇ ಅವ್ಯಕ್ತಾಹಿಗತಿ ದುಃಖಂ ದೇಹವದ್ಭಿರ ದೇಹದ ಅವಾಪ್ಯತೆ, ದೇಹಿಗಳಿಂದ ತುಂಬಾ ದುಃಖಕ್ಕೊಳಗಾಗುವ ಪ್ರಸಂಗ ಅದೇನೆ. ಈ ಕಥೆಯನ್ನು ಕೇಳಿದವರಿಗೆ ಇದೇ ಯೋಚನೆ ಮಾಡಿಬೇಕಾದ್ರೆ, ನಮ್ಮ ಮಹಾಭಾರತಕ್ಕೆ ಬರ್ತೇವೆ, ಅಲ್ಲಿ ನಡೆದಿದ್ದು ಹಾಗೇನೆ. ಇವ್ನು ಮಾಡಿದ್ದೇನು? ದುರ್ಯೋಧನ, ಅವನಿಗೆ ಕೃಷ್ಣ ಬೇಡ, ಅವನಿಗೆ ಪಾಂಡವರು ಬೇಡ, ಅವನಿಗೆ ದ್ರೌಪದಿ ಬೇಕು. ಈ ಸೀತೆ ಇದ್ದಾಳೆ ರಾಮನ ಪತ್ನಿ, ದ್ರೌಪದಿ ಇದ್ದಾಳೆ ಭೀಮನ ಪತ್ನಿ. ಸರ್ವೋತ್ತಮನ ಪತ್ನಿ ಮೇಲೆ ಇವನ್ ಕಣ್ಣಾಕಿದ, ದಿವೋತ್ತಮನ ಪತ್ನಿ ಮೇಲೆ ಅವನು ಕಣ್ಣಾಕಿದ. ಒಂದು ಇನ್ನೇನು ಬೇಕು ಅವನಿಗೆ? ಅವನಿಗೂ ಲಕ್ಷ್ಮಿ ಬೇಕು, ರಾವಣನಿಗೂ ಲಕ್ಷ್ಮಿ ಬೇಕು, ದುರ್ಯೋಧನಿಗೂ ಲಕ್ಷ್ಮಿ ಬೇಕು. ಯಾವ ಲಕ್ಷ್ಮಿ ಅಂದ್ರೆ ಪಾಂಡವರ ರಾಜ್ಯ ಲಕ್ಷ್ಮಿ ಇದ್ದಾಳಲ್ಲ ಅದು ಬೇಕಂತ. ಇವರು ಲಕ್ಷ್ಮಿನೇ ಕಣ್ಣಾಕಿದ್ರು, ಇಬ್ಬರು ಸರ್ವನಾಶವನ್ನು ಹೊಂದಿದ್ರು. ದುರ್ಯೋಧನನು ಮಣ್ಣು ತಿಂದ, ಒಬ್ಬನೇ ಅಲ್ಲ, ಸಪುತ್ರ ಮಿತ್ರ ಬಾಂಧವನೇ ಅವನು ಕೂಡ. ದುರ್ಯೋಧನನು ಸರ್ವನಾಶ ಕಂಡ, ರಾವಣನು ಸರ್ವನಾಶ ಕಂಡ. ಅದಕ್ಕೆ ರಾಮಾಯಣ ಮಹಾಭಾರತದ ಕಥೆಗಳು ಎಷ್ಟು ಮುಖ್ಯ, ಅದನ್ನು ಬಿಟ್ಟು ನಾವು ರಾಮಾಯಣ ಎಷ್ಟೋದ್ರು ರಾಮಾಯಣ ಅಲ್ಲ, ಅದು ಬಿಟ್ಟು ಎಷ್ಟೋದ್ರು ಮಹಾಭಾರತ ಅಲ್ಲ ಎಂದೂ ಕೂಡ ಹರಿ ಮತ್ತು ವಾಯುಗಳ ದ್ವೇಷಕ್ಕೆ ಯಾವನು ಹೊರಡುತ್ತಾನೆ ಅವನು ಇನ್ನಿಲ್ಲದ ಹಾಗೆ ನಾಶವಾಗ್ತಾನೆ ಅನ್ನೋ ತತ್ವವನ್ನ ರಾಮಾಯಣ ಮಹಾಭಾರತಗಳು ಒತ್ತಿ ಹೇಳ್ತಾ ಇವೆ. ಮಹಾಲಕ್ಷ್ಮಿ ಅಲ್ಲಿ, ರಾಜ್ಯಲಕ್ಷ್ಮಿ ಇಲ್ಲಿ, ರಾಮ ಅಲ್ಲಿ, ಭೀಮ ಇಲ್ಲಿ, ಸೀತೆಯಲ್ಲಿ, ದ್ರೌಪದಿ ಇಲ್ಲಿ, ದುರ್ಯೋ ಅಲ್ಲಿ, ರಾವಣ ಅಲ್ಲಿ, ದುರ್ಯೋಧನ ಇಲ್ಲಿ. ಫಲಶ್ರುತಿ ಜಗತ್ತಿಗೆ ಗೊತ್ತಿದೆ, ರಾವಣನ ವಿನಾಶ, ದುರ್ಯೋಧನನ ವಿನಾಶ. ಆದ್ದರಿಂದ ಹಣ ಬೇಕು ಅಂತ ಎಂದೂ ಆಸೆ ಪಡ್ಲಕ್ಕೆ ಹೋಗಬೇಡಿ. ದೇವರು ಬೇಕು ಅಂತ ಇಷ್ಟಪಡಿ, ದೇವರಿಗೋಸ್ಕರ ಹಣ ಏನು ತಪ್ಪಲ್ಲ, ದೇವರಿಗೋಸ್ಕರ ಏನನ್ನೂ ಮಾಡಿ ಏನು ತಪ್ಪಿಲ್ಲ. ದೇವರಿಗೆ ಎಲ್ಲ ಇದೆಯೋ ಕೊಡಿ, ಏನು ಇಲ್ವೋ ಬಿಡಿ, ದೇವರು ಕೊಟ್ಟರು ತಗೋತಾನೆ, ಬಿಟ್ಟರು ಸುಮ್ಮನೆ ಇರ್ತಾನೆ, ದೇವರ ವೈಶಿಷ್ಟ್ಯ. ಆದ್ರೆ ಮಹಾಲಕ್ಷ್ಮಿ ಮಾತ್ರ ಹಾಗಲ್ಲ, ಬಹಳ ಎಚ್ಚರದಿಂದ ಇರಬೇಕು. ಆದ್ದರಿಂದ ಮಹಾಲಕ್ಷ್ಮಿ ಉಪಾಸದಿಂದ ಮೋಕ್ಷ ಕಾಣುವ ಕನಸನ್ನ ಬಿಟ್ಟುಬಿಡಿ ಅಂತ ಹೇಳಿ. ಇಷ್ಟೆಲ್ಲ ಮಾಡಿದರೂ ಕೂಡ ಮಹಾಲಕ್ಷ್ಮಿ ನನ್ನ ಹತ್ರ ಕರ್ಕೊಂಡು ಬಂದು ನನ್ನ ಕೈಯಲ್ಲಿ ಮೋಕ್ಷ ಕೊಡಿಸ್ತಾಳೆ ಹೊರತು ಬೇರೆ ದಾರಿ ಇಲ್ಲ. ಮತ್ತೆ ಮಾಡಿದ್ದೇರಿ ಮತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಮತ್ತೆ ಅವಾರ್ಡ್ ಮಾಡಕ್ಕಂತಾಗ್ಲಿಲ್ವಲ್ಲ, ಲಕ್ಷ್ಮೀನ್ ಬೈಪಾಸ್ ಮಾಡಬಹುದು, ನಾರಾಯಣ ಬೈಪಾಸ್ ಮಾಡಕ್ ಬರೋದಿಲ್ಲ ಅಂದಮೇಲೆ ನಾರಾಯಣ ನಿನೇ ಗತಿ, ಹರಿರೇವ ಜಗತ್ ಪಿತೃ ಮಾತ್ರ ಗತಿ, ದೇವರು ಬಿಡ್ಲಕ್ ಆಗೋದಿಲ್ಲ. ಲಕ್ಷ್ಮೀ ಯಾತಕ್ಕೆ ನಾರಾಯಣನ ಬಿಡೋದಿಲ್ಲ ಅಂದ್ರೆ ತನ್ನ ಪತಿ ನಾರಾಯಣ, ಲಕ್ಷ್ಮೀದೇವಿ ಶಕ್ತಿ ಬಂದಿದ್ದಾದ ಎಲ್ಲಿಂದ ಇದೆಲ್ಲ ಕೂಡ ಪರಮಾತ್ಮನ ಅನುಗ್ರಹದಿಂದ. ಅಂತ ಪರಮಾತ್ಮನ ಎಂದೂ ಬಿಡೋದಿಲ್ಲ. ಜನ ಮೋಸ ಮಾಡಬಹುದು, ನಮಗೆ ಜನ ಕೃತಜ್ಞರಾಗಬಹುದು, ಆದ್ರೆ ಮಹಾಲಕ್ಷ್ಮೀ ದೇವಿ ಒಂದು ದೋಷದ ಹೆಸರಿಲ್ಲ ಅವರಲ್ಲಿ, ಪರಿಶುದ್ಧಳಾದ್ದರಿಂದ ಸದಾ ಪರಮಾತ್ಮನಿಗೆ ಅತ್ಯಂತ ನಿಷ್ಠಳಾದ್ದರಿಂದ ಎಂದು ಪರಮಾತ್ಮನ ಭಕ್ತರಲ್ಲದವರನ್ನ ಉದ್ಧಾರ ಮಾಡೋದೇ ಇಲ್ಲ ಮಹಾಲಕ್ಷ್ಮಿ. ಆದ್ದರಿಂದ ಸದಾಕಾಲ ಹರಿಯ ಆರಾಧನೆಯೊಂದಿಗೆನೆ ಲಕ್ಷ್ಮಿ ಆರಾಧನೆ ಮಾಡಬೇಕು. ನಮ್ಮಲ್ಲಿ ಕೆಟ್ಟ ಅಭ್ಯಾಸ, ಒಂದು ವರಮಹಾಲಕ್ಷ್ಮಿ, ಇನ್ನೊಂದು ದೀಪಾವಳಿ ಅಮಾಸೆ ಬರುತ್ತೆ ನೋಡಿ, ಲಕ್ಷ್ಮೀ ಪೂಜೆ ಅಂತಾನೆ ಹೆಸರು ಅದಕ್ಕೆ. ನಾರಾಯಣ ಹೆಸರು ಕೂಡ ಇಲ್ಲ ಅದ್ರೊಳಗೆ, ಕರೆಯೋದು ಲಕ್ಷ್ಮೀ ಪೂಜೆ, ಮಾಡೋದು ಲಕ್ಷ್ಮೀ ಪೂಜೆನೆ. ಲಕ್ಷ್ಮೀದೇವಿ ಎಷ್ಟು ಸಂತೋಷ ಪಡುವುದು ಲೆಕ್ಕ ಹಾಕಿ ನೋಡೋಣ. ಲಕ್ಷ್ಮೀ ಪೂಜೆನ ಅರ್ಥನೇ ಜನ ಮಾಡ್ಕೊಂಡಿಲ್ಲ. ನಾರಾಯಣನ ಪೂಜೆಯನ್ನು ಮಾಡಿದ್ರೆ ಮಾತ್ರ ಲಕ್ಷ್ಮೀ ಬರ್ತಾಳೆ ಎಂಬ ಬೇಸಿಕ್ ನಿಮಗೆ ಕಾನ್ಸೆಪ್ಟೇ ಗೊತ್ತಿಲ್ಲದೆ ಹೋದ್ರೆ ಅದೆಂತ ಲಕ್ಷ್ಮೀ ಪೂಜೆ? ಇದೆಲ್ಲ ಅನರ್ಥಕ್ಕೆ ಕಾರಣ. ನಮ್ಮಲ್ಲಿ ಎರಡು ದೊಡ್ಡ ದೋಷ ಇದೆ, ಹರಿ ಬೇಡ ಲಕ್ಷ್ಮಿ ಬೇಕು, ವಾಯು ಬೇಡ ಭಾರತಿ ಬೇಕು. ಭಾರತಿ ಅಂದ್ರೆ ವಿದ್ಯೆ, ವಾಯುದೇವರ ಮತ ಬೇಡ ವಿದ್ಯೆ ಬೇಕು, ಅದೇ ವಿದ್ಯೆ ಬರುತ್ತೆ ನಿಮಗೆ ಸಾಧ್ಯ ಇಲ್ಲ. ನಾರಾಯಣ ಬೇಡ ಲಕ್ಷ್ಮಿ ಬೇಕು ಅದ ಹ್ಯಾಕ್ ಸಾಧ್ಯ? ಸಾಧ್ಯನೇ. ಆದ್ದರಿಂದ ಭಾರತೀಪತಿಯಾದ ಮುಖ್ಯ ಪ್ರಾಣನಿಂದ ವಿದ್ಯೆ, ಲಕ್ಷ್ಮೀಪತಿಯಾದ ನಾರಾಯಣನಿಂದ ಮೋಕ್ಷ. ಆ ಹಿನ್ನೆಲೆಯಲ್ಲಿ ಹರಿವಾಯುಗಳ ಸ್ಥಾನ ಅತ್ಯಂತ ವಿಶಿಷ್ಟವಾದದ್ದು. ಈಗ ಪರಮಾತ್ಮ ಹೇಳ್ತಾನೆ, ಅರ್ಜುನ ನನ್ನ ಉಪಾಸನೆ ಹೇಗೆ ಗೊತ್ತಾ ಅಂತ ಹೇಳ್ತಾನೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ತರಾಹ ಅನನ್ನೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾ. ಈ ಕಾಂಟ್ರಾಕ್ಟ್ ಮಾಡ್ತಾನೆ ಪರಮಾತ್ಮ, ಲಕ್ಷ್ಮಿ ಉಪಾಸನೆ ಏನ್ ಬೇಕಿತ್ತು ನೋಡಿ, ನನ್ನ ಉಪಾಸನೆಗೆ ಆತರ ಯೋಚನೆ ಮಾಡೋ ಕಾರಣ ಇಲ್ಲ. ಏತು ಪಾರ್ಥ ಅರ್ಜುನ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ತರಾಹ. ನನ್ನ ಆರಾಧನೆ ಭಾರಿ ಸುಲಭ, ಲಕ್ಷ್ಮೀದೇವಿ ಇದನ್ನೇ ಮಾಡಬೇಕು ಅಂತ ಕೇಳ್ತಾರೆ. ನಾರಾಯಣ ಕೇಳೋದಿಲ್ಲ, ಏನ್ ಮಾಡ್ತೀರೋ ಮಾಡಿ, ಕೆಟ್ಟದನ್ನು ಮಾಡಬೇಡಿ, ಒಳ್ಳೇದನ್ನು ಮಾಡಿ, ನನಗೆ ಒಪ್ಪಿಸಿಬಿಡಿ, ಆಯ್ತೋ ಇಲ್ಲೋ. ಏತು ಲಕ್ಷ್ಮೀದೇವಿ ಹೇಗೆ ಅಂದ್ರೆ ಈ ಪ್ರಶ್ನೆಗೆ ಇದೇ ಉತ್ತರ ಬರೀಬೇಕು ಅಂತ ಹೇಳಿ. ನಾರಾಯಣ ಆಗಲ್ಲ, ಬರೀ ಇಷ್ಟು ನಂಬರ್ ಹಾಕ ಸಾಕು ಪಾಸ್ ಮಾಡ್ತೀನಿ ಅನ್ನೋದು. ಎಷ್ಟು ಸುಲಭ ಆಯ್ತು ನಾರಾಯಣಂದೀಗ, ಏನ್ ತೋಚುತ್ತೋ ಮಾಡು, ಕೃಷ್ಣಾರ್ಪಣ ಅಂತ ಹೇಳ್ಬಿಡು ಮೂರು. ಏತು ಸರ್ವಾಣಿ ಕರ್ಮಾಣಿ, ಕೆಲವು ಮಾಡಿದ್ರೆ ಉಪಯೋಗ ಇಲ್ಲ, ಮತ್ತೆ ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ, ನನ್ನನ್ನು ಒಪ್ಪಿಸಿ ಬಿಡ್ಬೇಕು. ಮತ್ತರಾಹ ಹರಿರೇವ ಪರ ಅಂತ ಉಪಾಸನೆ ಮಾಡ್ತಾರಲ್ಲ, ಆರಾಧನೆ ಮಾಡ್ತಾರಲ್ಲ, ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತಹ ಉಪಾಸತೆ, ಅನನ್ಯವಾದ ಯೋಗದಿಂದ ನನ್ನನ್ನ ಧ್ಯಾನ ಮಾಡ್ತಾ ಉಪಾಸನೆ ಮಾಡ್ತಾರಲ್ಲ ಅಂಥವರನ್ನ ಏನ್ ಮಾಡ್ತೇನೆ ಗೊತ್ತಾ ನಾನು? ದೇಶಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಕೆಟ್ಟ ಅಪೂರ್ವವಾದ ಮಾತುಗಳೇವಲ್ಲ. ದೇಶಾಮಹಂ ಸಮುದ್ಧರ್ಥ ಭವಾಮಿ, ಅವರನ್ನ ಮೀರೆತ್ತಿ ಬಿಡ್ತೇನೆ ನಾನು. ಇಷ್ಟು ಆಶ್ವಾಸನೆ ಕೊಟ್ಟ ವಿಶ್ವದ ದೇವತೆಗಳಲ್ಲೇ ನಾರಾಯಣ ಒಬ್ಬಳೇ ಅಂತ ಮಾತನಾಡಿದ್ದು. ನಾನು ಅವರನ್ನ ಮೇಲೆತ್ತಿ ಬಿಡ್ತೇನೆ. ದೇಶಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ, ಮೃತ್ಯು ಸಂಸಾರ ಎಂಬ ಸಾಗರದಿಂದ ಅವರನ್ನ ನಾನು ಮೇಲಕ್ಕೆತ್ತೇನೆ. ಯಾವಾಗ ಎತ್ತಿತಿ ಅಂದ್ರೆ ನಚಿರಾತ್ ಪಾರ್ಥ ಫಾಸ್ಟ್ ಇಮ್ಮಿಡಿಯೇಟ್ ಆಗಿ ಎತ್ತೇನೆ ಅಂತ ಹೇಳ್ತಾನೆ. ಇವತ್ತು ಆ ರೀತಿ ಮಾಡಕ ಎಂಥ ಒಳ್ಳೆ ಮೇಷ್ಟು ಫಸ್ಟ್ ರ್ಯಾಂಕ್ ವಿದ್ಯಾರ್ಥಿ ಆಗಿದ್ರು ಕೂಡ ಅವನು ಅವತ್ತೇ ಪಾಸ್ ಮಾಡಕ್ ಬರೋದಿಲ್ಲ. ಯಥ ಪರೀಕ್ಷೆ ಬರಬೇಕು, ಬರಿಬೇಕು, ಆಮೇಲೆ ವ್ಯಾಲ್ಯೇಷನ್ ರಿಸಲ್ಟ್ ಫಾರ್ಮಾಲಿಟೀಸ್ ಇದ್ದೇ ಇದೆ. ದೇವ್ರ ಹಾಗಲ್ಲ, ನಾನು ಯಾವ ಕಾಲ ರಕ್ಷ ಉದ್ಧಾರ ಮಾಡೇ ಮಾಡ್ತೇನೆ. ಯಾಕೆ ಯೋಚನೆ ಮಾಡಿದ್ದೇನೆ ನೀವೀಗ? ಭವಾಭಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಮ್. ನನ್ನಲ್ಲಿ ಯಾರು ತಮ್ಮ ಮನಸ್ಸನ್ನು ಹಾಕ್ತಾರೆ, ಯಾರು ತಮ್ಮ ಮನಸ್ಸನ್ನು ಹಾಕ್ತಾರೆ, ಈಗ ಯಾರು ಉಪಾಸನೆ ಮಾಡ್ತಾರೆ, ಅಂಥವರನ್ನ ನಾನು ಮೃತ್ಯು ಸಂಸಾರ ಸಾಗರದಿಂದ ಮೇಲೆ ಕೆತ್ತುತ್ತೇನೆ. ಅದಕ್ಕೆ ಈ ರೀತಿಯಾಗಿ ಔಟ್ ಅಂಡ್ ಔಟ್ ಅತ್ಯಂತ ಘಂಟಾಘೋಷವಾಗಿ ತಾನು ಮೋಕ್ಷ ಪ್ರದ ಅಂತ ಭಗವಂತ ಹೇಳ್ಕೊತಾ ಇದ್ದ. ರಾಮದೇವರು ಹಾಗೆ ಹೇಳಿದವರು. ಪರಂಧಾಮಕ್ಕೆ ಹೋಗ್ತಾ ಇದ್ದಾರೆ, ಈಗ ದಂಗುರ ಹೊಡಿಸ್ತಾ ಇದ್ದಾರೆ ರಾಮದೇವರು. ಸಮಾಯಾತ ಸಮಾಯಾತ ಈ ಮೋಕ್ಷ ಪದೇಚ್ಛವ, ಯಾರ್ಯಾರಿಗೆ ಮೋಕ್ಷ ಬೇಕು ಬನ್ನಿ ನಾನು ಕೊಡ್ತೇನೆ. ರಾಮರೂಪದಿಂದ ಮೋಕ್ಷ ಕೊಡ್ತೇನೆ ಅಂತ ಅಲ್ಲಿ ಹೇಳಿದ, ಕೃಷ್ಣ ರೂಪದಿಂದ ಮೋಕ್ಷ ಕೊಡ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಾ ರೂಪಗಳಿಂದ ಪರಮಾತ್ಮ ಘೋಷಣೆ ಮಾಡ್ತಾರೆ. ಹೇಳ್ತಾರೆ ಮೂರು ರೂಪಕ್ಕೆ ಬನ್ನಿ ಟ್ರೈ ಮಾಡೋಣ ಅಂತ ಹೇಳೋದಿಲ್ಲ ಪರಮಾತ್ಮ. ನಾರಾಯಣ ರೂಪಕ್ಕೆ ಬನ್ನಿ ನೋಡೋಣ ಅಂತ ಇಲ್ಲ. ಎಲ್ಲ ರೂಪಗಳು ತಮ್ಮ ಪರಮಾತ್ಮನ ಸಗತ ಭೇದ ವಿವರ್ಜಿತ, ಎಲ್ಲಾ ರೂಪಗಳಿಂದ ಘೋಷಣೆ ಮಾಡ್ತಾನೆ ನಾನು ಮೋಕ್ಷ ಕೊಡ್ತೇನೆ ಮೋಕ್ಷ ಕೊಡ್ತೇನೆ. ಈ ರೀತಿ ಉಳಿದ ದೇವತೆಗಳು ಅವತಾರ ರೂಪದಲ್ಲಿ ಅಲ್ಲ, ಮೂಲ ರೂಪದಲ್ಲೂ ಘೋಷಣೆ ಮಾಡಿದ್ರು. ಅವತಾರ ರೂಪದಲ್ಲೂ ಪರಮಾತ್ಮ ಘೋಷಣೆ ಮಾಡ್ತಾನೆ ನಾನು ಮೋಕ್ಷ ಕೊಡ್ತೇನೆ. ಉಳಿದವರು ಮೂಲ ರೂಪದಲ್ಲೂ ಘೋಷಣೆ ಮಾಡಲಿಲ್ಲ ನಾನು ಮೋಕ್ಷ ಕೊಡ್ತೇನೆ ಅಂತ ಹೇಳಿ. ಆದ್ದರಿಂದ ಹರಿಯೇ ಗತಿ, ಹರಿಯೇ ಮೋಕ್ಷದಾಯಕ ಹೊರತು ಉಳಿದವರಲ್ಲ. ಅನಂತರ ಮಹಾಲಕ್ಷ್ಮಿ ಮೋಕ್ಷ ಕೊಟ್ಟರೂ ಕೂಡ ನಿಬಂಧನೆಗಳು ಉಂಟು. ನಾನು ಬೇಗ ಮೋಕ್ಷ ಕೊಡ್ತೇನೆ ಅಂತ ಪರಮಾತ್ಮ ಹೇಳಿದ್ದರಿಂದ ಲಕ್ಷ್ಮಿ ಬೇಗ ಮೋಕ್ಷ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಇನ್ನೊಂದು ಕಾರಣ ಕೊಟ್ಟಾಗಾಯ್ತು. ಲಕ್ಷ್ಮಿ ಉಪಾಸ ರೌಂಡ್ ಅಬೌಟ್ ಆಯ್ತು, ಅದು ಇದು ಫಾಸ್ಟ್ ಆಯ್ತು, ಇದು ಶಾರ್ಟ್ ಕಟ್ ಮೆಥಡ್. ಆಕ್ಚುಲಿ ನಾವು ಟ್ರೈ ಮಾಡಿ ಶಾರ್ಟ್ ಕಟ್ ಮಾಡೋಕ್ಕೋಸ್ಕರ ಫುಲ್ ಕಟ್ ಆಗತ್ತಾಗ ಶಾರ್ಟ್ ಕಟ್ ಆಗಲಿಲ್ಲ, ನೋ ಕಟ್ ಪೂರ್ತಿ ಡಿಸ್ಕಿದೆ. ಲಕ್ಷ್ಮಿ ವಿಷ್ಣು ಉಪಾಸನೆ ಮಾಡಿ ಅದಕ್ಕಿಂತ ಶಾರ್ಟ್ ಕಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾ ನೇರವಾಗಿ ಹಾಗೆ ಮಾಡ್ತಕ್ಕಂತ ಅನುಗ್ರಹ ಪರಮಾತ್ಮ ಮಾಡ್ತಾನೆ. ಬೇರೆಯವರು ಯಾರೂ ಮಾಡದೇ ಇದ್ದ ಅನುಗ್ರಹವನ್ನು ಶ್ರೀಹರಿ ಮಾಡ್ತಾ ಇದ್ದಾನೆ. ದೇಶಾಮಹಂ ಸಮುದ್ಧರ್ಥ ಭವಾಭಿ ರಚನಾತ್ಮಾರ್ಥ, ಎರಡು ಮಾತನ್ನು ನೋಡಬೇಕು. ಬರೀ ಕಥೆಯಲ್ಲ, ಅಜಾಬೆಳರಿಗಾಗಿದ್ದೇನು, ಯಾವ ಸ್ಥಿತಿಯಲ್ಲಿ ಇದ್ದಾನೆ ಗೊತ್ತವನೀಗ. ಪ್ರಾಣ ಹೋಗ್ತಾ ಇದೆ, ಯಮದೇವತರು ಬಂದು ಪಾಚ ಹಾಕ್ಬಿಟ್ಟಿದ್ದಾರೆ, ಆಗ್ಲೇನೆ ಎಳಿತಾ ಇದ್ದಾರೆ. ಇನ್ನೇನು ಲಾಸ್ಟ್ ಮೂಮೆಂಟ್ ಆಫ್ ಇಸ್ ಲೈಫ್ ಅದು, ಇನ್ನೇನು ಒಂದು ನೆಕ್ಸ್ಟ್ ಮೂಮೆಂಟ್ ಹೋಗೇ ಬಿಡ್ತಾನೆ, ಇರೋದಿಲ್ಲ ಅವನು. ಆ ಕ್ಷಣದಲ್ಲಿ ನಾರಾಯಣ ಅಂತ ಕರೀತಾರೆ, ಅದು ಡೈರೆಕ್ಟ್ ಅಲ್ಲ. ಮತ್ತೆ ದೂರೇ ಕ್ರೀಡರಕಾಸಕ್ತಂ ಪುತ್ರಂ ನಾರಾಯಣ ಸ್ವಯಂ, ಎಲ್ಲೋ ಅವನ ಮಗ, ಹತ್ತನೇ ಮಗ ನಾರಾಯಣ ಅಂತ ಹೆಸರು, ಅವನ ಕರಲಿಕ್ಕೆ ಅಂತ ಬಾಯಿ ತೆಗದ ನೆಪ. ಆ ನಾರಾಯಣ ಅಂತಂದ, ಇಷ್ಟ ಅವನು ಮಾಡಿದ ಕೆಲಸ ಅಷ್ಟೇ. ಆಗಿನ ಭವಾಮಿ ನಚಿರಾತ್ಮಾರ್ಥ ಅಂತ ಹೇಳ್ತಾನೆ ಫಾಸ್ಟೆಸ್ಟ್. ಮತ್ತೆ ಬಂದಾಯ್ತು ಕೃಷ್ಣ ವಿಷ್ಣು ದೂತ್ರ ಆಗ್ಲೇನು, ಮುಂದೋಡೆ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಆಗ್ಲೇನು. ಮೇಕಪ್ ಆಡು ರೆಡಿ ಇದ್ದವರು ಅಷ್ಟು ಬೇಗ ಬರ್ಲಿಕ್ಕಾಗೋದಿಲ್ಲ, ನಿನ್ನ ಒದರಬೇಕಾಗ್ತದೆ. ಏ ಬಂದು ನಿಂತ್ಕೊಂಡಾಗಿದೆ, ಇವರು ಮೂರೋ ನಾಲ್ಕು ಜನ ವಿಷ್ಣು ದೂತರಗಳು, ಬಿಡಿ ಇವನನ್ನ ವಿಷ್ಣು ಕಳಿಸಿದ್ದಾನೆ ಆಗ್ಲೇನೆ. ಅವರಿಗೆ ಶಾಖ, ಅವರಿಗೆ ಅಯ್ಯೋ ಎಂತ ಇವನು ಮಹಾಪಾಪಿಷ್ಟ ಇವನು, ಅದೆಲ್ಲ ನಮಗೆ ಗೊತ್ತಿಲ್ಲ. ವಿಷ್ಣು ಹೇಳಿದ್ದಾರೆ ತಕ್ಷಣ ಬಿಡಿನ ಕರ್ಕೊಂಡು ಹೋಗ್ಬೇಕಷ್ಟೇ. ಭವಾಭಿ ನಚಿರಾತ್ಮಾರ್ಥ, ಏನ್ ಆಶ್ಚರ್ಯ ಇದು, ಆಯ್ತು ವೈಭವನ ಬದುಕಿ ಹೋದ ಉದ್ಧಾರ ಒಂದೇ ಬಿಟ್ಟ. ಇಷ್ಟು ಫಾಸ್ಟ್ ಆಗಿ ಯಾರು ರಕ್ಷಣೆ ಮಾಡ್ತಾರೆ, ಏನಪ್ಪ ಒಂದು ಕೇಸು ಅಂತ ಹೇಳಿ ಬ್ರಾಹ್ಮಣ ಜನ ಇರ್ತಾರೆ, ಬ್ರಾಹ್ಮಣರಿಗೆ ಹಾಗರೆ ಮಾಡೋದು ಎಲ್ಲ ಬ್ರಾಹ್ಮಣರ ಗ್ರಂಥಗಳು ಬಯ್ಯರು ಇರ್ತಾರಲ್ಲ, ಅಜಾಮೇಡ ಬ್ರಾಹ್ಮಣ ಅದಕ್ಕೆ ಎತ್ತಿಬಿಟ್ಟ ಅಂತ ಕೇಳಿದ್ರೆ, ಗಜರಾಜ ಇದ್ದಾರೆ ಅವನೇ ಬ್ರಾಹ್ಮಣ ಪ್ರಾಣಿ, ಅವನು ಪಾಪ ಗಜೇಂದ್ರ ಪ್ರಾಣಿ, ಮೊಸರು ಎಡದು ಬಿಟ್ಟಿದೆ, ಇನ್ನೇನು ಎಳಿತಾ ಇದೆ, ವಿಶ್ವ ಪ್ರಯತ್ನ ಮಾಡದ, ಏನೇನೋ ಮಾಡದ, ಬಿಡಿಸ್ಕೊಳಕ್ ಆಗ್ತಾರೇ ಇಲ್ಲ ಗಜೇಂದ್ರನಿಗೆ. ತನ್ನ ಬಂಧುಗಳನ್ನು ನೋಡಿದ, ಬಂಧುಗಳೇನಿತ್ತಾರ ಗಜರಾಜಗೆ, ಯಾರು ಹೆಲ್ಪ್ ಮಾಡಲಿಲ್ಲ. ಬಂಧುಗಳನ್ನು ಕೇಳಿ ಏನು ಉಪಯೋಗ, ಕೈ ಕೊಟ್ಟರಲ್ಲ ಕೊನೆಯ ಮೂಮೆಂಟ್ ಅಲ್ಲಿ ಕೈ ಕೊಟ್ಟಾಗಾಯ್ತೀಗ, ಯಾರೆಲ್ಲ ಕೈ ಎತ್ತಿದ್ರು ಯಾರು ಬರಲೇ ಇಲ್ಲ ಕೊನೆಗೆ. ಬಂಧುಗಳೇನಿತ್ತಾರ ಗಜರಾಜಗೆ, ಹಾಗೇನು ಮಾಡಿದ, ಯಾರ್ಯಾರನ್ನೂ ನೋಡ್ದ, ಯಾವ್ಯಾವ ದೇವತೆ ಏನು ಕೆಲಸಕ್ಕೆ ಬರಲಿಲ್ಲ, ತಾನೂ ಪ್ರಯತ್ನ ಪಟ್ಟ ಆಗಲೇ ಇಲ್ಲ. ಆಗ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ, ನಾರಾಯಣ ಅಖಿಲ ಗುರೋ ಭಗವಂತ ನಮಸ್ಕಾರ ಅಂತ ಸ್ಮರಣೆ ಮಾಡದ, ಪರಮಾತ್ಮ ಬಂದಾಯ್ತಂತಾಗ್ಲೇ. ನೋಡಿ, ಬ್ರಾಹ್ಮಣನ ಹತ್ರ ದೂತನ ಕಳಿಸ್ಟ, ಪ್ರಾಣಿ ಹತ್ರ ತಾನೇ ಬಂದ್ಬಿಟ್ಟ ಪರಮಾತ್ಮ. ಅಂದ್ರೆ ಮಹಾಭಾರತ ರಾಮಾಯಣಗಳು ಜಾತಿವಾದದ ಕಥೆಗಳಲ್ಲ, ಅವೆಲ್ಲ ಕೂಡ ಅದು ಕೋಪವಾದದ ಕಥೆಗಳಲ್ಲ, ವಿಶ್ವ ಕಲ್ಯಾಣದ ಕಥೆಗಳು. ಹರಿಭಕ್ತನೋ ಪರಮಾತ್ಮ ಕಾಪಾಡೇ ಕಾಪಾಡ್ತಾನೆ, ಅವ ಯಾವ ಜಾತಿ ಏನೇ ಆಗಿರಲಿ ಕಾಪಾಡ್ತಾನೆ, ತನ್ನ ಜಾತಿ ತಕ್ಕಂತೆ ಬದುಕಬೇಕಷ್ಟೇ. ಆದ್ರೆ ಹರಿಭಕ್ತನಲ್ವೋ ನೀ ಯಾವನಾರು ಆಗಿರಲಿ ಕಣ್ಣೆತ್ತಿ ನೋಡೋದಿಲ್ಲ ಪರಮಾತ್ಮ. ಇದು ದೇವರ ಒಂದು ವಿಶಿಷ್ಟ, ಅದಕ್ಕೆ ಸಮ ಅಂತ ಪರಮಾತ್ಮನಿಗೆ ಸಮ. ಪರಮಾತ್ಮ ನಮಗೇ ಸಮವಾಗಿರಿ ಅಂತ ಪರಮಾತ್ಮ ಹೇಳಬೇಕಾದ್ರೆ ಅವರೆಷ್ಟು ಸಮ ಇರಬೇಕು ಲೆಕ್ಕ ಹಾಕಿ. ಅವರಿಗೆ ಕಾಮ ಕ್ರೋಧ ಲೋಭ ಏನೇನು ಪರಮಾತ್ಮನಿಗಿಲ್ಲ, ಅನುಗ್ರಹ ಮಾಡದ ವೈಕುಂಠ ಕರ್ಗಳು ಹೊರಟೇ ಬಿಡ್ತಾರೆ ಆ ಕಡೆ. ಭಕ್ತರ ಮೂಲಕ ಬ್ರಾಹ್ಮಣನ ಉದ್ಧಾರ, ಡೈರೆಕ್ಟ್ ಆಗಿ ಒಬ್ಬ ಪ್ರಾಣಿಯ ಉದ್ಧಾರ. ಇದ್ದ ಕಥೆ ಕೇಳಿದಾಗ ಭಗವದ್ಗೀತೆಗೂ ಆ ಭಾಗವತಾದಿ ಕಥೆಗಳಿಗಿರೋ ಸಂಬಂಧ ನಮಗೆ ಅರ್ಥವಾಗ್ತದೆ. ದ್ರೌಪದಿ ದೇವಿಯ ಒತ್ತರ ಎಳಿತಾ ಇದ್ದಾರೆ ದುಶ್ಯಾಸನ, ಸೆಳೆಯುತ್ತಿದ್ದನು ಖಡನು, ಬೆಳೆಯುತ್ತಿದ್ದವು ಸೀರೆ ಅಂತ ಕೇಳ್ತೇವಲ್ಲ, ಒಂದೇ ಸಮಯ ಎಳಿತಾನೆ ಇದ್ದಾನೆ. ಹಾ ಕೃಷ್ಣ ದ್ವಾರಕಾ ವಾಸಿನ್ ವಾಸಿಯಾಸಿ ದಯಾನಿಧೇ. ದ್ರೌಪದಿ ದೇವಿ ಪ್ರಾರ್ಥನೆ ಮಾಡ್ತಾರೆ, ರಕ್ಷಣೆ ಮಾಡುವಂತಲ್ಲ, ಪ್ರಾರ್ಥನೆ ಮಾಡುವವರ ಸ್ವಭಾವ ಅವರು. ಸತ್ಮಾರ ಕೃಷ್ಣಂ ಸುವಿಶೇಷ ತೋಪಿ. ಕೃಷ್ಣ ಏನ್ ಮಾಡಿದನಂತೆ, ಸೀರೆಗಳ ಮೇಲೆ ಸೀರೆ, ಸೀರೆ ಯಾವ ಗಂಡನು ಹೆಂಡತಿಗೆ ಸೀರೆ ಕೊಟ್ಟಿರಲು ಸಾಧ್ಯ ಇಲ್ಲ. ಭಕ್ತನಿಗೆ ಭಕ್ತರಿಗೆ ಭಗವಂತ ಕೊಟ್ಟದ್ದು ಕಟ್ಟದ್ದು ಯಾರು ಕೊಡ್ತಾರೆ ಅಂತ ಹೇಳುತ್ತಾರೆ. ಜಗತ್ತಿನ ಭಗವಂತ ಕೊಟ್ಟ ಹಾಗೆ, ಜಗನ್ನಾಥ ಕೊಟ್ಟ ಹಾಗೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾರಿ ಅದು ಯಾರು ಸಾಕ್ಷಾತ್ ಭೀಮಸೇನ ದೇವರು ಗಂಡ ಅವರಿಗೆ, ಆದ್ರೆ ಅವರು ತೋರಿಸ್ತಾರೆ. ಹರಿಯ ಹೊರತು ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಜಗತ್ತಿಗೆ ತತ್ವ ತೋರಿಸ್ತಾ ಇದ್ದಾರೆ. ಏರು ಕೊಟ್ರಂತೆ ಆ ಕಾಲಕ್ಕೆ ಸೀರೆಗಳ ಮೇಲೆ ಬರ್ತನೇ ಇದೆ. ತದಾನ್ಯದಾಸಿ ತ್ವತನಂತು ತಸ್ಯಾಹ ದಿವ್ಯಂ ಸುಸೂಕ್ಷ್ಮಂ ತನಕಾಪದಾತಂ. ಯಾವ್ದು ಅರ್ಜೆಂಟ್ಗೋಸ್ಕರ ಯಾವುದೋ ಸೀರೆ ಕೊಡ್ಲಿಲ್ಲ ಪರಮಾತ್ಮ, ಪೀತಾಂಬರಗಳ ರಾಶಿ ಬರ್ತಾ ಇದೆ ಅಂತ. ಮತ್ತೆ ಪೀತಾಂಬರಗಳ ರಾಶಿ ದಿವ್ಯಂ ಸುಸೂಕ್ಷ್ಮಂ ಕನಕಾಪದಾತಂ, ಅಂತ ಸೀರೆಗಳನ್ನ ಜಗತ್ತಿನಲ್ಲಿ ಯಾವ ನೇಕಾರನ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಭಗವಂತನ ಸೃಷ್ಟಿ ಇದು. ಜನ್ಮಾತ್ಯಶ್ಚ ಯತಃ, ವಿಶ್ವದ ಸೃಷ್ಟಿಕರ್ತರಾದ ಭಗವಂತ ಸಾಕ್ಷಾತ್ ನಾರಾಯಣ ಆ ರೀತಿ ಕೊಡ್ತಾ ಇದ್ದಾಗ ವಿಶ್ವ ಆಶ್ಚರ್ಯ ಪಡ್ತಾ ಇದೆ. ದುರ್ಯೋಧನಂತ ಮಹಾಪಾಪಿಷ್ಟ ಕಲಿ, ಅವನಿಗಿಂತ ದುಷ್ಟನೇ ಜಗತ್ತಿನಲ್ಲಿ ಇಲ್ಲ, ಅವನ ಕಲಿ ಏನು ಮಾಡ್ಲಿಕ್ಕಾಗಲಿಲ್ಲ. ಅದಕ್ಕೆ ಭವಾವಿ ರಚಿರಾತ್ ಪಾರ್ಥ ಮಯ್ಯಾವೇಶಿತತೆ ತಸಾ, ನನ್ನಲ್ಲಿ ಮನಸ್ಸಾಕಿ ನಾನು ಹ್ಯಾ ಕಾಪಾಡ್ತೇನೆ ನೋಡಿ, ಲಕ್ಷ್ಮಿ ಕಾಪಾಡಿದ್ದೇನೆ ತೋರಿಸಿ ನೋಡೋಣ ಅಂತಂದು ಕೇಳ್ತಾರೆ. ಇಂಥ ಕೇಸು ಒಂದೂ ಇಲ್ಲ. ಈ ಪರ್ವ ಎಲ್ಲಾ ಕೇಸುಗಳು ಭಗವದ್ಭಕ್ತರ ಕೇಸುಗಳೇ ಹೊರತು ಬೇರೆಯವರದಲ್ಲ. ಈ ಮಾತಿನಲ್ಲಿ ಯೋಚನೆ ಮಾಡ್ತಾ ಹೋದರೆ ಶ್ರೀಯಂವಸಾನ ಅಮೃತತ್ವ ಮಾಯಂ, ಮಹಾಲಕ್ಷ್ಮಿ ಆರಾಧನೆ ಮೋಕ್ಷ ಕೊಡುತ್ತೆ ಎನ್ನುವ ಮಾತನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ವಿಷ್ಣುವನ್ನು ಬಿಟ್ಟು ಲಕ್ಷ್ಮಿ ಉಪಾಸನೆ ಮಾಡಿದರೆ ಸಾಧ್ಯವೇ ಇಲ್ಲ, ಆದ್ದರಿಂದ ವಿಷ್ಣುವಿನ ಆರಾಧನೆ ಮಾಡಲೇಬೇಕು. ವಿಷ್ಣು ಮೋಕ್ಷ ಕೊಟ್ಟೇ ಕೊಡ್ತಾನೆ, ಅದು ಬೇಗ ಕೊಡ್ತಾನೆ, ಸುರಕ್ಷಿತವಾಗಿ ಕೊಡ್ತಾನೆ, ಲೋಪಗಳನ್ನು ಕ್ಷಮಿಸಿ ಕೊಡ್ತಾನೆ, ಇದು ನಿಯಮಗಳು. ಆದ್ದರಿಂದ ಯಾವ ಗೊಂದಲಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು. ಆಗ ದೊಡ್ಡ ಸಮಸ್ಯೆ ಬಂದು ಬಂತು. ಸಾಮಾನ್ಯ ನಮಗೆ ಏನನ್ಸುತ್ತೆ, ಮಹಾಲಕ್ಷ್ಮಿ ದೇವಿ ಸ್ತ್ರೀ, ನಾರಾಯಣ ಪುರುಷ. ಸಾಮಾನ್ಯ ಸೈಕಾಲಜಿ ಏನು ಗೊತ್ತಾ, ಈ ಗಂಡಸರು ಕೇಳಿದ್ರೆ ಕೆಲಸ ಆಗೋದಿಲ್ಲ, ಹೆಂಗಸರೇ ವಾಸಿ ಅಂತ ಮನುಷ್ಯನ ಪದ್ಧತಿ. ಅದು ಭಿಕ್ಷಕ್ಕೂ ಕೂಡ ಅಮ್ಮ ತಾಯಿ ಅಂತ ಬರ್ತಾನೆ ಹೊರತು ಅಪ್ಪ ಗಿಪ್ಪ ಅಂತ ಬರೋದಿಲ್ಲ. ಅಪ್ಪ ಅಂದ್ರೆ ಕೊಡೋರಲ್ಲ ಅಂತ ಗೊತ್ತವರಿಗೆ, ಅಮ್ಮ ಅಂತಾನೇ ಬರೋದು. ಆದರೆ ಇಲ್ಲಿ ಮಾತ್ರ ಯಾಕೆ ಹೀಗಾಯ್ತು ಅಂತ ಪ್ರಶ್ನೆ ಇಲ್ಲ. ಇಲ್ಲಿ ಉಲ್ಟಾ ಇತ್ತು ಕೇಸ್. ಈಗ ಅಂದ್ರೆ ವಿಷ್ಣು ಕೊಡ್ತಾರೆ, ಮಹಾಲಕ್ಷ್ಮಿ ಹಾಕೊಡೋದು. ವಿಷ್ಣು ಸುಲಭ, ಸ್ವಲ್ಪ ಲೀನಿಯನ್ಸ್ ತೋರಿಸ್ತಾನೆ ಪರಮಾತ್ಮ, ಮಹಾಲಕ್ಷ್ಮಿ ಭಾರಿ ಸ್ಟ್ರಿಕ್ಟ್. ಯಾತಕ್ಕೆ ಹೀಗಾಯ್ತು? ಅದು ಸೂಕ್ಷ್ಮ ಪ್ರಶ್ನೆ ಇದು. ಈ ಪ್ರಶ್ನೆ ಬಿಡಿಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮಂತ್ರಾಚಾರ್ಯ ಬಿಡಿಸ್ತಾರೆ, ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ಅಂದ್ರೆ ನಮಗೆ ಆ ಹೃದಯ ಮುಟ್ಟಬೇಕು. ಆಚಾರ್ಯರ ವೈಶಿಷ್ಟ್ಯ ಆನಂದ ತೀರ್ಥ ಪರಾನಂದ ವರದ, ಅವರು ಕೊಡೋ ಉತ್ತರಗಳೆಲ್ಲ ಮನಸ್ಸಿಗೆ ಮುಟ್ಟಬೇಕು, ರಕ್ತಗತ ವರದ.